प्रपन्न पारिजाताय तोत्र वेत्रैकपाणये ज्ञानमुद्राय कृष्णाय गीतामृत दुहे नमः। ಈ ಒಂಬತ್ತನೆಯ ಅಧ್ಯಾಯವನ್ನು ತೊಡಗುತ್ತಾ ಒಂದು ದೊಡ್ಡ ಗುಟ್ಟನ್ನು ಈಗ ಬಿಚ್ಚಿಡಲಿದ್ದೇನೆ ಎನ್ನುತ್ತಾನೆ ಕೃಷ್ಣ. ಇದಂತುತೆ ಗುಹ್ಯ ತಮಂ ರಾಜವಿದ್ಯಾ ರಾಜಗುಹ್ಯಂ ರಾಜ ರಹಸ್ಯವಂತೆ. ಆದರೆ ಜೀವನಿಗೆ ತಾನೇ ಎಲ್ಲವೂ ರಹಸ್ಯ, ಎಲ್ಲವೂ ಗುಟ್ಟು. ದೇವರಿಗೆ ಯಾವುದೇ ಗುಟ್ಟಿಲ್ಲವಲ್ಲ, ಆದುದರಿಂದ ಅವನ ರಹಸ್ಯವನ್ನು ಅವನೇ ಬಿಡಿಸಿ ತೆರೆದು ತೋರಿಸಬೇಕಷ್ಟೇ ಎನ್ನುವುದೇ ನಿಜವಾದ ಗುಟ್ಟು. ಜೀವನಿಗೆ ದೇವರೆಂದರೆ ಒಂದು ರಹಸ್ಯ. ಈ ರಹಸ್ಯವನ್ನು ಜೀವನು ತಾನಾಗಿ ಭೇದಿಸಲಾರ. ರಹಸ್ಯ ಎಂದರೆ ಮುಚ್ಚಿಟ್ಟ ಸ್ಥಿತಿಯಾದರೆ ಅದು ತೆರೆದಿರತಕ್ಕ ಒಂದು ಸ್ಥಿತಿಯೂ ಇದ್ದಿರಲೇಬೇಕಲ್ಲ. ಸದಾ ತೆರೆದುಕೊಂಡ ಸ್ಥಿತಿಯಲ್ಲೇ ತನ್ನ ಮಟ್ಟಿಗೆ ಇರುವ ಭಗವಂತ ತನ್ನ ಸ್ಥಿತಿಯನ್ನು ಜೀವನಿಗೆ ತಿಳಿಸದೆ ಮುಚ್ಚಿಕೊಂಡಿರುವ ಸ್ಥಿತಿಯಲ್ಲಿರುವ ಜೀವನಿಗೆ ರಹಸ್ಯ ತಿಳಿಯೋದು ಸಾಧ್ಯವಿಲ್ಲ. ಆದರೆ ಹಾಗೆ ತಿಳಿಸಬೇಕಾದರೆ ಮುಚ್ಚಿಕೊಂಡಿರುವ ಸ್ಥಿತಿಯಲ್ಲಿಯೂ ಒಂದು ತೆರೆದ ಮನಸ್ಸು, ಅಂದರೆ ತಾನು ಅಜ್ಞಾನಿ. ಅವನು ತಿಳಿಸಿದರೆ, ಕೃಪೆಯಿಟ್ಟು ತಿಳಿಸಿದರೆ ತಿಳಿಯಬಲ್ಲೆನೇನೋ, ಬೇರೆ ದಾರಿಯಿಲ್ಲ, ಅವನೇ ದಾರಿ ಅವನನ್ನು ತಿಳಿಯುವುದಕ್ಕೆ ಎಂಬೀ ರೀತಿಯ ತೆರೆದ ಮನಸ್ಸು, ತಾನು ಅಜ್ಞಾನಿ ಎಂದು ಒಪ್ಪಿಕೊಂಡ ಜ್ಞಾನ, ಇದೇ ತೆರೆದ ಮನಸ್ಸು. ಇದು ಒಂದು ರಹಸ್ಯವೇ. ಹೀಗಿದ್ದಾಗ ಒಂದು ಸಂವಾದ, ಜೀವದೇವ ಸಂವಾದ ಏರ್ಪಡುತ್ತದೆ ಎಂದ ಕೃಷ್ಣ. ಇದನ್ನೇ ಶ್ರದ್ಧೆ ಎನ್ನುವುದು. ಅವನೇ ತಿಳಿಸಿಕೊಡಬೇಕು, ತಿಳಿಸಿಕೊಡಲು ಯೋಗ್ಯನಾಗಿರುವಂತೆ ನಾನಿರಬೇಕು, ಇದೇ ಶ್ರದ್ಧೆ. ಇದನ್ನೇ ದೈವೀ ಪ್ರಕೃತಿ ಎಂದು ಇದೇ ಅಧ್ಯಾಯದಲ್ಲಿ ಕರೆದಿದ್ದಾನೆ. ದೈವೀಂ ಪ್ರಕೃತಿಮಾಶ್ರಿತಾಃ ಮಾಂ ಭಜಂತಿ ಅನನ್ಯ ಮನಸಃ. ಈ ಲೋಕದಲ್ಲಿ ಬಾಳಿ ಬದುಕುತ್ತಾ ಇಲ್ಲಿ ಭಗವಂತನ ಬಗ್ಗೆ ಅನನ್ಯ ಮನಸ್ಕತೆಯುಂಟಾಗುವುದೇ ದೈವೀ ಪ್ರಕೃತಿಯಂತೆ. ಲೋಕದಲ್ಲಿ ಯಾವುದರ ಬಗ್ಗೆಯಾದರೂ ಅನನ್ಯ ಮನಸ್ಕತೆಯುಂಟಾಗುವುದೇ ತೀರ ಕಷ್ಟಸಾಧ್ಯವಾದ ಮಾತಾಗಿದೆ. ಅನ್ಯ ಮನಸ್ಕತೆಯೇ, ಅಂದರೆ ಚಿತ್ತವಿಕ್ಷೇಪವೇ ಇಲ್ಲಿಯ ಪಾಡೆಂಬಂತೆ ಇದೆ. ಅದರಲ್ಲೂ ಲೋಕಾತೀತನಾದ ಭಗವಂತನ ಬಗ್ಗೆ, ಕಾಣದ ದೈವದ ಬಗ್ಗೆ ಅನನ್ಯ ಮನಸ್ಕತೆಯುಂಟಾಗುವುದು, ಅಂಥದೊಂದು ಭಾವ ಬೀಜ ನಮ್ಮಲ್ಲಿದ್ದರೆ ಮಾತ್ರ ಅದು ಚಿಗುರೊಡೆಯುವುದು ಸಾಧ್ಯ ಎಂಬಂತಿದೆ. ಯಾರೇ ಆದರೂ ತಮ್ಮದೊಂದು ರಹಸ್ಯವನ್ನು ಇತರರಿಗೆ ಹೇಳಲಾರರು. ಹೇಳುತ್ತಾರಾದರೆ ತಮ್ಮಲ್ಲಿಯೇ ಇರುವ ರಹಸ್ಯದ ಒತ್ತಡವನ್ನು ತಾಳಲಾರದೆ ಹೇಳುತ್ತಾರಷ್ಟೇ. ಭಗವಂತನಿಗಂತೂ ಯಾವ ಒತ್ತಡವೂ ಇಲ್ಲ. ಆದರೂ ತನ್ನ ರಹಸ್ಯವನ್ನು ಜೀವನಿಗೆ ಹೇಳುತ್ತಾನಾದರೆ ಅದು ದೇವನಿಗೆ ಜೀವನಲ್ಲಿ ಇರುವ ಬರಿಯ ಪ್ರೀತಿಯಿಂದ ಮಾತ್ರ. ಈ ಪ್ರೀತಿಗೆ ಸಂವಾದಿಯಾಗಿ ಜೀವನಲ್ಲಿ ಅಂತಃಕರಣದಲ್ಲಿ ಭಗವಂತನ ಬಗ್ಗೆ ಉಂಟಾಗುವ ಭಾವಪ್ರವಾಹವೇ ಭಕ್ತಿ. ಅಲ್ಲಿ ದೇವನಲ್ಲಿ ಪ್ರೀತಿ, ಇಲ್ಲಿ ಜೀವನಲ್ಲಿ ಭಕ್ತಿ. ಭಗವಂತ ತನ್ನನ್ನು ತಾನು ತೆರೆದು ತೋರಿಸುತ್ತಾನೆ, ಅದು ವ್ಯರ್ಥವಾಗಲಾರದು. ಜೀವ ಭಗವಂತನ ಈ ವಿಸ್ತಾರವನ್ನು, ಈ ಐಶ್ವರ್ಯವನ್ನು, ಈ ಮಹಾತ್ಮೆಯನ್ನು ಅವನು ತೆರೆದಿಟ್ಟಂತೆ ಅರಿಯುತ್ತಾ ಈ ಅರಿವಿನ ಜೊತೆಗೆ ಭಕ್ತಿಯ ಆಳದಲ್ಲಿ ಇನ್ನಷ್ಟು ಮುಳುಗುತ್ತಾನೆ. ಜ್ಞಾನದಿಂದ ಭಕ್ತಿಯಿಂದ ಜ್ಞಾನ ಪರಸ್ಪರ ಬೆಳೆಯುತ್ತಾ ಹೋಗುತ್ತೆ. ಇದು ಒಂದು ರಹಸ್ಯವೇ. ಭಕ್ತಿಯ ಭಾವ ಪ್ರವಾಹ ನಮ್ಮಲ್ಲಿ ಹರಿಯದೆ ಈ ಭಾವಪ್ರವಾಹದಿಂದ ಬಿಡುಗಡೆ ಇಲ್ಲ ಎಂಬಂತಾಗಿದೆ. ಈ ಮಾತನ್ನು ಕೃಷ್ಣ ಹೇಳುತ್ತಾನೆ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ನನ್ನನ್ನು ಪಡೆಯದೆ ಈಗ ನೀನು ಪಡೆದಿರುವ ಸಂಸಾರದಿಂದ ನಿನಗೆ ಬಿಡುಗಡೆ ಇಲ್ಲ. ಭಗವಂತ ಕೃಷ್ಣ ಅರ್ಜುನನಿಗೆ ಪ್ರೀತಿಯಿಂದ ತನ್ನನ್ನು ತೆರೆದಿಡುವ ಗುಟ್ಟೇನದು? ಕೃಷ್ಣ ಹೇಳಿದ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ಈ ವ್ಯಕ್ತ ಪ್ರಪಂಚವೆಲ್ಲ, ಅನಂತ ವೈವಿಧ್ಯದ ಈ ಜೀವಿ ಸಂಕುಲಗಳಿಂದ ಕೂಡಿದ ಈ ವಿಶ್ವವೆಲ್ಲ ಅವ್ಯಕ್ತನಾಗಿರುವ ನನ್ನಲ್ಲಿ ನೆಲೆಸಿದೆ. ವ್ಯಕ್ತಕ್ಕೆ ಅವ್ಯಕ್ತವೇ ಆಧಾರ. ವ್ಯಕ್ತ ಕಾಣಿಸುತ್ತೆ, ಅವ್ಯಕ್ತ ಕಾಣಿಸುವುದಿಲ್ಲ. ಕಾಣಿಸಿಕೊಳ್ಳುತ್ತಿರುವುದಕ್ಕೆಲ್ಲ ಕಾಣದೇ ಇರುವುದು ಆಧಾರ. ಇದೇ ಒಂದು ರಹಸ್ಯ. ಅವ್ಯಕ್ತ ಎಂದರೇನೆ ಕಾಣಿಸದೇ ಇರುವಂಥದ್ದು ಎಂದು ತಾನೇ ಅರ್ಥ. ಅವ್ಯಕ್ತವು ತಾನು ಹಿನ್ನೆಲೆಯಲ್ಲಿದ್ದು, ಅಂದರೆ ತಾನು ಕಾಣದೆ ವ್ಯಕ್ತವನ್ನು ನಮಗೆ ಕಾಣಿಸುತ್ತಿದೆ. ಕಾಣದೇ ಇದ್ದದ್ದು ಮಾತ್ರ ಕಾಣಿಸುವುದು ಸಾಧ್ಯ. ಆದುದರಿಂದ ಯಾವುದು ಕಾಣುತ್ತಿದೆಯೋ ಅದಕ್ಕೆ ಕಾಣಿಸದೇ ಇರುವುದರ ಅವ್ಯಕ್ತವಾದುದರ, ಅಂದರೆ ಅವ್ಯಕ್ತ ಮೂರ್ತಿಯ ಹಂಗು ಇದೆ. ಆಲಯವು ಕಾಣಿಸುತ್ತದೆ, ಬಯಲು ಕಾಣಿಸುವುದಿಲ್ಲ. ಆದರೆ ಬಯಲು ಇಲ್ಲದೆ ಆಲಯವಿಲ್ಲ, ಆಲಯವಿಲ್ಲದೆ ಬಯಲು ಇರಬಲ್ಲು. ಆಲಯದಿಂದ ಬಯಲಿಗೆ ಆಗಬೇಕಾದುದು ಏನೂ ಇಲ್ಲ. ಆದುದರಿಂದ ಆಲಯದ ಹಂಗು ಬಯಲಿಗೆ ಇಲ್ಲ. ಬಯಲು ಸ್ವತಂತ್ರ, ಆಲಯವು ಬಯಲಿನ ಅಧೀನ ಅಸ್ವತಂತ್ರ. ಯಾವುದೇ ಒಂದು ದೃಶ್ಯ ನಮಗೆ ಕಾಣಬೇಕಾದರೆ ಮೂರು ಸಂಗತಿಗಳು ಸಿಗಬೇಕು: ನೋಡುವ ಕಣ್ಣು, ನೋಡಲ್ಪಡುವ ದೃಶ್ಯ, ಮತ್ತು ದೃಶ್ಯದ ಮೇಲೆ ಹಾದು ಅದನ್ನು ನೋಟವಾಗಿಸುವ ಬೆಳಕು. ಕಣ್ಣಿಗೂ ಅದರಿಂದ ನೋಡಲ್ಪಡುವ ದೃಶ್ಯಕ್ಕೂ ಪರಸ್ಪರ ಸಂಬಂಧವಿದೆ ಎಂದುಕೊಳ್ಳೋಣ. ಆದರೆ ದೃಶ್ಯದ ಮೇಲೆ ಬಿದ್ದು ಅದನ್ನು ನಮ್ಮ ಕಣ್ಣಿಗೆ ತೋರಿಸುವ ಬೆಳಕಿಗೆ ಹಾಗೆ ತೋರಿಸಿ ಆಗಬೇಕಾದುದೇನು? ಅದರ ಬೆಳಕು ಹೆಚ್ಚು ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಅದಕ್ಕೆ ದೃಶ್ಯದ ಹಂಗೇ ಇಲ್ಲ. ಆದರೆ ದೃಶ್ಯವು ದೃಶ್ಯವಾಗಬೇಕಾದರೆ ಬೆಳಕು ಬೀಳಲೇಬೇಕು. ಬೆಳಕು ಬೀಳದಿದ್ದರೆ ದೃಶ್ಯವು ಇದ್ದು ಇಲ್ಲದಂತೆ, ದೃಶ್ಯವು ಅದೃಶ್ಯವಾಗುತ್ತದೆ, ಭಾವವು ಅಭಾವವಾಗುತ್ತದೆ. ಈ ಅರ್ಥದಲ್ಲಿ ಅವ್ಯಕ್ತವಾದುದರಲ್ಲಿ ಈ ವ್ಯಕ್ತ ಪ್ರಪಂಚವೆಲ್ಲ ಇದೆ. ವ್ಯಕ್ತವನ್ನು ಅವ್ಯಕ್ತವು ಧರಿಸಿದೆ. ಧರಿಸುವುದು ಅಂದರೆ ಧಾರಣ. ಧಾರಣ ಎನ್ನುವುದು ಧರ್ಮ ಪದದ ಅರ್ಥ ಎನ್ನುವುದನ್ನು ಕಂಡುಕೊಂಡೆವಾದರೆ ಎಲ್ಲವನ್ನೂ ಧರಿಸಿರುವುದು ಅವ್ಯಕ್ತದ ಧರ್ಮ ಎನ್ನಬೇಕಾಗುತ್ತದೆ. ಅದು ಅದರ ಧರ್ಮವನ್ನು ಚ್ಯುತಿಯಿಲ್ಲದೆ ಪಾಲಿಸುತ್ತಿದೆ ಎನ್ನಬೇಕಾಗುತ್ತದೆ. ಮತ್ತು ಈ ಸ್ವಧರ್ಮದ ಪಾಲನೆಯಿಂದ ಅದಕ್ಕೆ ಯಾವ ಲಾಭವೂ ಇಲ್ಲ. ನಮ್ಮ ಲಾಭ ನಷ್ಟಗಳ ಭಾಷೆಯಲ್ಲಿ ಮಾತನಾಡುವುದಾದರೆ ಅದಕ್ಕೆ ಯಾವ ಲಾಭವೂ ಇಲ್ಲ, ಯಾವ ಫಲವೂ ಇಲ್ಲ ಎನ್ನಬೇಕಾಗುತ್ತದೆ. ಅಂದರೆ ಫಲಾಪೇಕ್ಷೆಯಿಲ್ಲದೆ ಅದು ತನ್ನ ಕರ್ತವ್ಯವನ್ನು ಮಾಡುತ್ತಿದೆ ಎನ್ನಬೇಕಾಗುತ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳಿದ ಫಲತ್ಯಾಗದ ಸಿದ್ಧಾಂತವು ಅವ್ಯಕ್ತ ಮೂರ್ತಿಯೂ ಆಗಿರುವ ಅವನದೇ ಅನುಭವ ಎನ್ನಬೇಕಾಗುತ್ತದೆ. ಅವ್ಯಕ್ತದಲ್ಲಿ ವ್ಯಕ್ತ ಪ್ರಪಂಚವಿದೆ, ಆದರೆ ವ್ಯಕ್ತ ಪ್ರಪಂಚಕ್ಕೆ ಇದರ ಅರಿವಿಲ್ಲ ಎನ್ನುತ್ತಾನೆ ಕೃಷ್ಣ. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತ. ನನ್ನಲ್ಲಿ, ಅವ್ಯಕ್ತ ಮೂರ್ತಿಯಾಗಿರುವ ನನ್ನಲ್ಲಿ ಸಕಲ ಜೀವಿಗಳು ಆಶ್ರಯ ಪಟ್ಟಿದ್ದೀವಿ, ಆದರೆ ಅವುಗಳಲ್ಲಿ ನಾನಿಲ್ಲ. ನನ್ನಲ್ಲಿ ಅವುಗಳಿವೆ, ಆದರೆ ಅವುಗಳಲ್ಲಿ ನಾನೇ ಇಲ್ಲ. ಇದು ಈಗ ರಹಸ್ಯ. ಭೂತಭೃತ್ ನಚ ಭೂತಸ್ಥೋ. ನಾನೇ ಸಕಲ ಜೀವಿಗಳಿಗೂ ಆಧಾರವಾಗಿದ್ದರೂ ಕೂಡ ಜೀವಿಗಳಿಗೆ ನನ್ನ ಅರಿವಿಲ್ಲ ಎನ್ನುವುದು. ವ್ಯಕ್ತ ಪ್ರಪಂಚವನ್ನು ನಾನು ವ್ಯಕ್ತವಾಗಿಸಿದ್ದೇನೆ ಅಂದರೆ ಕಾಣಿಸಿದ್ದೇನೆ. ಅದನ್ನು ಕಾಣಿಸಿದ್ದರಿಂದ, ಯಾವುದನ್ನು ಕಾಣಿಸಿದ್ದೇನೋ ಅದರ ಮರೆಯಲ್ಲಿ ನಾನು ಅಡಗಿದಂತೆ ಆಗಿದೆ. ಅಡಗಿದಂತೆ ಎಂದರೆ ತಂತಾನೆ ಒಂದು ರಹಸ್ಯ ಸೃಷ್ಟಿಯಾದಂತಾಗಿದೆ ಎಂಬ ಚೋದ್ಯವೊಂದು ಕಾಣದೇ ಇರುವುದಕ್ಕೆ. ಯಾವುದು ಕಾಣಿಸುತ್ತಿದೆಯೋ ಅದರ ಯಾವ ದೋಷಗಳು ಅಂಟುವುದಿಲ್ಲ ಎನ್ನುವುದೊಂದು. ಅದು ಸ್ವಭಾವತಃ ನಿರ್ದೋಷ, ಆಕಾಶದಂತೆ. ಆಕಾಶದಲ್ಲಿ ಈ ಪ್ರಪಂಚವೆಲ್ಲ ಹುದುಗಿದೆ, ಆದರೆ ಪ್ರಪಂಚ ಸಂಬಂಧಿಯಾದ ಯಾವ ದೋಷಗಳು ಆಕಾಶಕ್ಕೆ ಅಂಟುವುದಿಲ್ಲ ಅಂದಂತೆ. ಈ ಅರ್ಥದಲ್ಲಿ ಅವ್ಯಕ್ತವು ಅಂದರೆ ದೇವರು ವ್ಯಕ್ತಕ್ಕಿಂತ ಅಂದರೆ ಜೀವನಿಗಿಂತ ಅನ್ಯ, ಅವನು ಬೇರೆಯೇ ಎನ್ನುವುದೊಂದು. ಬೇರೆಯೇ ಆದರೂ ಜೀವಿಗೆ ತಾನು ಕಾಣಿಸಿಕೊಳ್ಳಬೇಕು ಎಂಬ ಬಯಕೆ ಇರುವುದರಿಂದ ಆ ಬಯಕೆ ಈಡೇರಲಿ ಎಂದು ಎಲ್ಲೆಲ್ಲಿಯೂ ಇರುವ ಭಗವಂತ ತಾನು ಮರೆಯಲ್ಲಿ ನಿಂತ ಅವನಿಗೆ ಜೀವನ ಮೇಲೆ ಅಷ್ಟು ನಿರ್ವ್ಯಾಜವಾದ ಪ್ರೀತಿ ಇದೆ ಎಂಬ ಅಂಶವನ್ನು ಹೀಗೆ ಹಿರಿದಾದ ಪ್ರಮೇಯಗಳ ಸರಣಿಯೇ ಕಾಣಿಸಿಕೊಳ್ಳುತ್ತಿದೆ ಇಲ್ಲಿ. ಮಾತೇನೋ ಘಟನಂತಿದೆ. ಎಲ್ಲವೂ ನನ್ನಲ್ಲಿವೆ, ಆದರೆ ಯಾವುದರಲ್ಲಿಯೂ ನಾನಿಲ್ಲ. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತ. ರಹಸ್ಯವನ್ನು ಹೇಳುತ್ತೇನೆ ಎಂದು ಹೇಳಿ ಮಾತಿನಲ್ಲಿ ಇನ್ನೊಂದು ರಹಸ್ಯವನ್ನೇ ಹೇಳಿ ನಮ್ಮನ್ನು ಚಿಂತನೆಗೆ ಹಚ್ಚುವ ಧಾಟಿ ಕೃಷ್ಣನವರು. ಪ್ರಕೃತಿ ಹುಟ್ಟಿ ಸಾಯುವ, ಸತ್ತು ಹುಟ್ಟುವ, ಕ್ಷಣ ಕ್ಷಣಕ್ಕೂ ರೂಪಾಂತರಗೊಳ್ಳುವ ಚಟುವಟಿಕೆಯಲ್ಲಿ ತೊಡಗಿ. ಚಟುವಟಿಕೆಯಲ್ಲಿ ತೊಡಗಿದೆಯಲ್ಲ, ಸಾಯುವುದಕ್ಕೆ ಹುಟ್ಟು ಕಾರಣ, ಹುಟ್ಟುವುದಕ್ಕೆ ಸಾವು ಕಾರಣ, ಇದೇನೋ ತಿಳಿಯುತ್ತದೆ. ಆದರೆ ಹುಟ್ಟು ಸಾವುಗಳ ಈ ನಿರಂತರ ವ್ಯಾಪಾರಕ್ಕೆ ಹುಟ್ಟು ಸಾವುಗಳಿಲ್ಲದ ಆ ಇನ್ನೊಂದು ಕಾರಣ ಎಂದಾಗ ಅದನ್ನು ತಿಳಿಯುವುದು ಕಷ್ಟ. ಹುಟ್ಟು ಸಾವುಗಳೆನ್ನುವುದು ಒಂದು ಚಕ್ರ, ಸಂಸಾರ ಚಕ್ರ, ಲೋಕಚಕ್ರ, ಪ್ರಕೃತಿ ಚಕ್ರ. ಈ ಚಕ್ರವನ್ನು ಮುನ್ನಡೆಸುವವನು ಚಕ್ರದ ಹೊರಗಿರಬೇಕಲ್ಲವೇ? ತಾನು ಚಕ್ರದ ಒಳಗಿದ್ದು ಕೊಂಡು ಅಂದರೆ ತಾನೇ ಸ್ವಯಂ ಹುಟ್ಟು ಸಾವಿಗೆ ಒಳಗಾಗುವವನು, ತಾನೇ ಚಕ್ರ ಭ್ರಮಣದಿಂದ ಪಾರಾಗದವನು ಇತರರನ್ನೇನು ಪಾರು ಮಾಡಿಯನು? ಈ ಪಾರಾದ ಸ್ಥಿತಿಯನ್ನು, ಅತೀತ ಸ್ಥಿತಿಯನ್ನು, ಅವ್ಯಕ್ತ ಸ್ಥಿತಿಯನ್ನು ಕೃಷ್ಣ ಅಧ್ಯಕ್ಷ ಎಂದು ಕರೆದಿದ್ದಾನೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಇದೇ ರಹಸ್ಯ. ಅವನು ಅಧ್ಯಕ್ಷ ಅಂದರೆ ಮೇಲೆ ನಿಂತು ಯಾವುದಕ್ಕೂ ಅಂಟಿಕೊಳ್ಳದೆ ಆದರೆ ಸಮಗ್ರವಾಗಿ ಎಲ್ಲವನ್ನೂ ನೋಡಬಹುದು. ಅಧ್ಯಕ್ಷನು ಪಾಲ್ಗೊಳ್ಳುವುದಿಲ್ಲ, ಪಾಲ್ಗೊಳ್ಳುವವರೆಲ್ಲರನ್ನೂ ನೋಡುತ್ತಾನೆ. ಪಾಲ್ಗೊಳ್ಳುವವರಿಗೆ ಅವನು ಸೂಕ್ಷ್ಮವಾಗಿ ನಮ್ಮನ್ನು ನೋಡುತ್ತಿದ್ದಾನೆ ಎನ್ನುವುದೇ ದೊಡ್ಡ ಸ್ಫೂರ್ತಿ. ಕಲಾವಿದರಿಗೆ ಸೂಕ್ಷ್ಮಜ್ಞರಾದ ಪ್ರೇಕ್ಷಕರಿಗೆ ಸ್ಫೂರ್ತಿ ಅಲ್ಲವೇ? ಪ್ರೇಕ್ಷಕರಿಲ್ಲದಿದ್ದರೆ ಸ್ಫೂರ್ತಿ ಉಂಟಾಗುವುದೇ? ತಮ್ಮಂತಿಲ್ಲದೆ ತಮ್ಮನ್ನು ಮೆಚ್ಚಬಲ್ಲವರೇ ಸ್ಫೂರ್ತಿ. ಕೃಷ್ಣ ಹೇಳಿದ, ಹೇತು ನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಸಂಸಾರ ಚಕ್ರ ಹೀಗೆ ಎಡಬಿಡದೆ ಸುತ್ತುತ್ತಿದೆಯಲ್ಲ, ಅದಕ್ಕೆ ಸಂಸಾರಿ ಅಲ್ಲದ ಇನ್ನೊಂದು ಅದನ್ನು ನೋಡುತ್ತಿರುವುದೇ ಕಾರಣವಾಗಿದೆ. ಇದೇ ಒಂದು ರಹಸ್ಯ. ಜೀವಿಗೆ ತನ್ನಂತಿಲ್ಲದ ಮತ್ತೊಂದು ತನ್ನನ್ನು ನೋಡುತ್ತಿದೆ ಎಂದೇ ತಿಳಿದಿಲ್ಲ. ಅದು ನೋಡುತ್ತಿದೆ ಏನೋ ನಿಜ, ಆದರೆ ಅದು ಇದಕ್ಕೆ ಗೊತ್ತಿಲ್ಲ. ಚಕ್ರ ಎಂದ ಮೇಲೆ ಅದು ಕುರುಡಾಗಿ ತಿರುಗುತ್ತಿದೆ ಎನ್ನುವ ಹಾಗಿದೆ. ಮತ್ತೆ ಮತ್ತೆ ಮಾಡಿದ್ದನ್ನೇ ಮಾಡುತ್ತಾ, ತನ್ನ ಗಾಯಗಳನ್ನೇ ತಾನು ನೆಕ್ಕುತ್ತಾ, ಇದರಿಂದ ಭಿನ್ನವಾದ ಇನ್ನೊಂದು ಸ್ತರವಿದೆ ಎಂದೇ ತಿಳಿಯದೆ ಇದೆ. ಇದು ಮೋಹ, ಇದು ಆಸುರಿ ಪ್ರಕೃತಿ, ಇದು ರಾಕ್ಷಸೀಯ, ಇದು ಮಾಯೆ ಎಂದ ಕೃಷ್ಣ. ಮೋಘಾಶ ಮೋಘ ಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾ. ಎಲ್ಲ ವ್ಯರ್ಥ, ಎಲ್ಲ ರಸಹೀನ, ಎಲ್ಲ ಅರ್ಥಶೂನ್ಯ, ಎಲ್ಲ ಮಾಯೆಯ ಮುಸುಕು ಎಂಬಂತೆ. ಇದಕ್ಕಿಂತ ಭಿನ್ನರಾದವರು ದೈವೀ ಪ್ರಕೃತಿ. ಇಂಥವರಿಗೆ ತಮ್ಮನ್ನು ನೋಡುತ್ತಿರುವ ಇನ್ನೊಂದು ಇದೆ ಎಂದು ಒಳನೋಟದಿಂದ ಇಂಥವರು ಬಲ್ಲರು. ಅದು ನೋಡುತ್ತಿದ್ದರೂ ಆಸಕ್ತವಾಗಿಲ್ಲ ಎಂದು ಕೂಡ ಬಲ್ಲರು. ಅದರ ನೋಟವೇ ಅನಾಸಕ್ತ ನೋಟ ಎಂದು ಬಲ್ಲರು. ಉದಾಸೀನವತ್ ಎನ್ನುವುದು ಗೀತೆಯ ಮಾತು. ಅದರ ದೃಷ್ಟಿಕೋನವೇ ಬೇರೆ. ಪ್ರಕೃತಿಯಲ್ಲಿ ತೊಳಲಾಡುತ್ತಿರುವವರನ್ನು, ಪಾಡು ಪಡುತ್ತಿರುವವರನ್ನು ಕರುಣೆಯಿಂದ ನೋಡುವ ನೋಟವದು. ಇದು ತಿಳಿದರೆ, ಹೀಗೆ ತಿಳಿದ ಜೀವನ ದೃಷ್ಟಿಕೋನವೇ ಬದಲಾಗುವುದು. ಇವನ ಜೀವನ ಸ್ಫೂರ್ತಿಯೇ ಬೇರೊಂದು ದಿಕ್ಕಿಗೆ ತಿರುಗುವುದು. ಈ ಸಂಸಾರ ಚಕ್ರ ನಿಲುಗಡೆಯಾಗುವ ಹಂತಕ್ಕೆ ಬರುವುದು. ಅಂದರೆ ಇದು ಜೀವ ಅದರಂತೆ ದೇವನಂತೆ ಆಗುವುದು. ಆಗ ಸಂಬಂಧಗಳೇ ಬದಲಾಗುವು. ಸಂಸಾರದ ಸಂಬಂಧಗಳು ಸತ್ಯವೆಂದು ಭಾವಿಸಿದ್ದು ಕಳಚಿ ಬೀಳುವು. ಇದು ಕೃಷ್ಣನ ಮಾತು. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಎಲ್ಲರ ಗತಿ ಸದ್ಗತಿ, ಎಲ್ಲರ ಪೋಷಕ, ಎಲ್ಲರ ನಿಜವಾದ ಒಡೆಯ, ಎಲ್ಲರ ನೆಲೆ, ಎಲ್ಲರ ಅಂತಃಸಾಕ್ಷಿ, ಎಲ್ಲರ ಆಶ್ರಯ, ಎಲ್ಲರ ಗೆಳೆಯ, ಹುಟ್ಟು ಸಾವುಗಳ ಆಧಾರ ಭೂಮಿಕೆ, ಚರಾಚರ ಪ್ರಪಂಚದ ನಾಶವಿಲ್ಲದ ಬೀಜ, ಇದು ಕೃಷ್ಣ ಪರಾತ್ಪರ ತತ್ವವನ್ನು ಬಾಯಿ ತುಂಬ ಬಣ್ಣಿಸಿದ ರೀತಿ, ತನ್ನನ್ನೇ ತಾನು ಪರಿಚಯ ಮಾಡಿಕೊಟ್ಟ ರೀತಿ. ಹೀಗೆ ತನ್ನ ಕಡೆಗೆ ಮುಖ ತಿರುಗಿಸಿದವರನ್ನು ತಾನು ಹೇಗೆ ನೋಡಿಕೊಳ್ಳುತ್ತೇನೆಂಬ ಭರವಸೆಯ ಪ್ರಸಿದ್ಧ ಮಾತುಗಳಿವು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲದಕ್ಕೂ ಕಾರಣ ಅವನೇ ಆದುದರಿಂದ ಆ ಕಾರಣ ಕಾಣುವ ಕಾರಣವಲ್ಲ, ಮರೆಯಲ್ಲಿರುವ ಕಾರಣವಾದುದರಿಂದ ಅದನ್ನೇ ಸತತವಾಗಿ ಚಿಂತಿಸಬೇಕೆಂದು ಸಿದ್ಧವಾಯಿತು. ಕಾಣುವುದನ್ನು ನಂಬುವುದಲ್ಲ, ಕಾಣುವುದನ್ನು ಸಂದೇಹಿಸುವುದು, ಕಾಣದೇ ಇದ್ದುದನ್ನು ಅನನ್ಯವಾಗಿ ಚಿಂತಿಸುವುದು, ಇದೇ ರಹಸ್ಯವನ್ನು ಪ್ರೀತಿಸುವ ದಾರಿ. ಯಾರು ಈ ದಾರಿಯಲ್ಲಿ ನಡೆಯುವವರು ಅವರ ಯೋಗಕ್ಷೇಮ, ಅವರು ಏನನ್ನು ಪಡೆಯಬೇಕು, ಪಡೆಯಬೇಕಾದುದನ್ನು ಪಡೆಯುವಂತೆ ಅವರನ್ನು ಹೇಗೆ ಕಾಪಾಡಬೇಕು ಎಂಬ ಚಿಂತೆಯನ್ನು ಭಗವಂತ ಹೊತ್ತುಕೊಳ್ಳುತ್ತಾನಂತೆ. ಏಕೆಂದರೆ ಅವನು ದಾರಿ ಮತ್ತು ಗುರಿ ಎರಡೂ ಆಗಿದ್ದಾನೆ ಎನ್ನುತ್ತಾನೆ ಕೃಷ್ಣ. ಈ ರಹಸ್ಯವನ್ನು ಪ್ರೀತಿಸುವ ದಾರಿಗೆ ಭಕ್ತಿ ಮಾರ್ಗ ಎಂದು ಹೆಸರು. ಈ ದಾರಿ ಜೊತೆಯಲ್ಲಿ ನಡೆಯುವ ದಾರಿ, ಒಬ್ಬನೇ ನಡೆಯುವ ನೀರಸವಾದ ದಾರಿಯಲ್ಲ. ಇಬ್ಬರೂ, ಜೀವ ದೇವ ಇಬ್ಬರೂ ನಡೆಯುವ ದಾರಿ. ನೀನು ಕೊಡು, ನಾನು ತೆಗೆದುಕೊಳ್ಳುವೆ. ನಿನ್ನ ಕೊಡುಗೆಯಲ್ಲಿ ಪ್ರೀತಿ ಇದ್ದರಾಯಿತು. ನೀನು ಕೊಟ್ಟದ್ದನ್ನು ಸ್ವೀಕರಿಸಿ ಸಂತಸದಿಂದ ಕುಣಿದಾಡಿ ಕೊಟ್ಟದ್ದು ಕೃತಾರ್ಥವಾಯಿತು ಎಂದು ನೀನು ಭಾವಿಸುವಂತೆ ನಾನು ಮಾಡಬಲ್ಲೆ. ಕೊಡುವ ಸಂತಸವೆಷ್ಟು ಎಂದು ನೀನು ತಿಳಿಯುವಂತೆ ಮಾಡಬಲ್ಲೆ. ದೇವರು ಸ್ವೀಕರಿಸುವಂತೆ ಕೊಡುವುದೇನು ಸಾಮಾನ್ಯ ಸಂಗತಿಯೇ? ಕೃಷ್ಣನ ಮಾತು ಇದು ಈ 9ನೇ ಅಧ್ಯಾಯದಲ್ಲಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಲೆ, ಹೂವು, ಹಣ್ಣು, ನೀರು, ಒಂದು ಗಿಡದ ಯಾವ ಭಾಗವಾದರೇನು? ಎಲ್ಲವೂ ಅವನದು. ಗಿಡವೇ ಅವನದು, ಜೀವನ ವೃಕ್ಷವೇ ಅವನದು. ತೋಯಂ ಎಂದರೆ ನೀರು. ನೀರಿಗೆ ಜೀವನ ಎಂದು ಮತ್ತೊಂದು ಹೆಸರು. ಜೀವನ ಎಂದರೆ ಬದುಕು ಎಂಬ ಮತ್ತೆ ಒಂದು ದಿವ್ಯವಾದ ಅರ್ಥ. ಒಂದು ಬಿಂದು ಗಂಗೋದಕ, ಭಕ್ತಿಯ ಕಂಬನಿ, ಇದು ನನಗೆ ಬೇಕಾಗಿದೆ ಎಂದ ಕೃಷ್ಣ. ನಿಜಕ್ಕೂ ಜೀವನ ಭಕ್ತಿರಸವನ್ನು ಉಣ್ಣಬೇಕೆಂಬ ಹಸಿವು ದೇವನಿಗೆ, ಅದು ಈ ಮಾತಿನಲ್ಲಿ ಕಾಣಿಸುತ್ತದೆ. ಕೊನೆಯಲ್ಲಿ ಕೃಷ್ಣನ ಮಾತು, ತಾನು ಈ ಮುನ್ನ ಹೇಳಿದ್ದಕ್ಕೆ ಒಂದು ಅತಿಪ್ರಿಯವಾದ ತಿದ್ದುಪಡಿಯನ್ನು ಸೂಚಿಸುತ್ತದೆ. ಎಲ್ಲರೂ ನನ್ನಲ್ಲಿ ಇದ್ದಾರೆ, ನಾನು ಯಾರಲ್ಲೂ ಇಲ್ಲ ಎಂದು ಮಾತು ತೊಡಗಿದ್ದ ಕೃಷ್ಣ ಈಗ ಹೇಳುತ್ತಾನೆ. ಯೇ ಭಜಂತಿ ತುಮಾಂ ಭಕ್ತ್ಯ ಮೈ ತೇ ತೇಷು ಚಾಪ್ಯಹಂ. ಯಾರು ನನ್ನನ್ನು ಪ್ರೀತಿಯಿಂದ ನೆನೆಯುತ್ತಾರೆ, ನೆನೆಯುವ ಪ್ರೀತಿಗೋಸ್ಕರವೇ ನೆನೆಯುತ್ತಾರೆ, ಅವರು ನನ್ನಲ್ಲಿ ಇರುವಂತೆ ನಾನು ಅವರಲ್ಲಿ ಇರುವುದನ್ನು ಅಂಥವರು ಅನುಭವಿಸಬಲ್ಲರು. ಈಗ ಜಾಗ ಬದಲಾದಂತೆ, ವೇಷ ಬದಲಾದಂತೆ, ಆವೇಶ ಬದಲಾದಂತೆ, ಜೀವನೂ ದೇವನೂ ಪರಸ್ಪರವಾದಂತೆ, ಪರಸ್ಪರ ಅರ್ಥವಾದಂತೆ, ಆಗ ದೇವ ತನ್ನ ರಹಸ್ಯವನ್ನು ಜೀವನಿಗೆ ಬಯಲು ಮಾಡಿದಂತೆ. ಇಂಥ ಪ್ರೀತಿಯ ಮುಂದೆ ಉಚ್ಚ ನೀಚ ಕಲ್ಪನೆಯನ್ನಾಧರಿಸಿದ ಸಾಮಾಜಿಕ ಸ್ಥಿತಿಯಾಗಲಿ, ಭೂತಕಾಲದ ದುರಾಚಾರದ ನೆನಪಾಗಲಿ, ಯಾವುದು ಗಣನೆಗೇ ಬರುವುದಿಲ್ಲ ಎಂಬ ಕ್ರಾಂತಿಕಾರಕವಾದ ಮಾತನ್ನು ಹೇಳಿ, ಮನ್ಮನಾ ಭವ, ನನ್ನಲ್ಲಿ ಮನಸ್ಸಿಡು, ನನಗೆ ನಿನ್ನ ಮನಸ್ಸು ಬೇಕಿದೆ, ಅದನ್ನು ಕೊಡದಿರಬೇಡ ಎನ್ನುತ್ತಾನೆ ಅತ್ಯಂತ ಕಾಳಜಿಯಿಂದ ಕೃಷ್ಣ.